ವಿಶಿಷ್ಟವಾದ ಲಕ್ಷಣ ಅದು ಒಂದು. ಇವತ್ತು ಅದಕ್ಕೆ ಕ್ಷತ್ರಿಯರಿ ಕ್ಷತ್ರಿಯ ಅಂತ ಯಾತಕ್ಕೆ ಕರೀತಾರೆ ಅಂದರೆ, ಕ್ಷತತ್ರಾಣಾಧಿ ಕ್ಷತ್ರಿಯ, ಇನ್ನೊಬ್ಬರ ನೋವನ್ನು ಪರಿಹಾರ ಮಾಡ್ತಾನಲ್ಲ ಅದಕ್ಕೆ ಕ್ಷತ್ರಿಯ ಅಂತ ಹೆಸರು ಅವನಿಗೆ. ಈ ಪೊಲೀಸ್ ಅಂತಾರೆ, ಆರಕ್ಷಕ ಅಂತ ಆ ಥರ. ತಕ್ಷಣ ಕಂಪ್ಲೇಂಟ್ ಯಾವಾಗ ನನ್ನ ಕೆಲಸ ನನಗೆ ನೀ ಯಾಕೆ ಬಂದಿ ಅಂತ ಕೇಳಬಾರ್ದು. ನಾನು ಅಪಾಯಿಂಟ್ಮೆಂಟ್ ಮಾಡಿರೋದೇ ಅದಕ್ಕೋಸ್ಕರ, ಕ್ಷತ್ರಿಯ ಇರೋದಕ್ಕೋಸ್ಕರ, ಇರೋದಕ್ಕೆ ಸಂಪನ್ಮೋಷಣೆಗೋಸ್ಕರ ಅಂತ ಕೇಳಿದೆ. ಏನಾಯ್ತು ನೀನು, ಏನು ಬೇಕು ಅಂತ ಕೇಳಿದರೆ, ನೋಡು ಅಲ್ಲಿ ನನ್ನ ಒಂದು ಗಿಡಗ ಹಚ್ಕೊಂಡು ಬರ್ತಾ ಇದೆ, ಸೇನ ಅಂತ. ಗಿಡಗ ಅಂದರೆ ಸೇನ, ನನ್ನ ಕೊಲ್ಲಕ್ಕೆ ಅಂತ ಬರ್ತಾ ಇದೆ, ತಿನ್ನಕ್ಕೆ ಅಂತ ಬರ್ತಾ ಇದೆ, ದಯವಿಟ್ಟು ನನ್ನ ಕಾಪಾಡು, ರಕ್ಷಣೆ ಮಾಡು ಅಂತ ಕೇಳಿದರೆ, ಅದು ಹೇಳಿದಂತ ರಾಜ, ಯೋಚನೆ ಮಾಡಬೇಡ, ನನ್ನ ಕಾಪಾಡ್ತಾ ಇದ್ದೆ, ಅಭಯ ಪ್ರದಾನವನ್ನು ಮಾಡಿದ್ದೇನೆ ಅಂತ. ಅಷ್ಟೊತ್ತಿಗೆ ಗಿಡಗ ಬರುತ್ತೆ ಅಲ್ಲಿಗೆ. ರಾಜ ಅದನ್ನ ಕೆಳಗೆ ಹಾಕು, ತೊಗೊಂಡೋಗ್ತೇನೆ ಅಂತ ಹೇಳುತ್ತೆ. ಕೆಳಗೆ ಹಾಕು, ತೊಗೊಂಡೋಗ್ಬಿಡ್ತೇನೆ, ನನ್ನ ಆಹಾರ ಅಂತ ಹೇಳಿತಂತೆ. ರಾಜ ಹೇಳ್ತಾನೆ, ನೋಡು ಅದು ನನ್ನ ಶರಣು ಬಂದಿದೆ, ಅದನ್ನು ಕೈ ಬಿಡಲಿಕ್ಕಾಗೋದಿಲ್ಲ, ನಾನು ಅದನ್ನು ಬಿಡೋದಿಲ್ಲ ಅಂತ ಹೇಳ್ತಾನೆ. ರಾಜ ಅದು ನನ್ನ ಆಹಾರ, ಅದು ನನ್ನ ಆಹಾರ ಕೈ ಹಾಕ್ಲಿಕ್ಕೆ ಬರೋದಿಲ್ಲ ನೀನು, ಅದು ನಾನು ಬರೀ ಕೊಲ್ಲಕ್ಕೆ ಬಂದಿಲ್ಲ, ತಿನ್ನಲಿಕ್ಕೆ ಬಂದಿದ್ದೇನೆ. ನಮ್ಮ ಆಹಾರವನ್ನು ತಿನ್ನೋ ಹಕ್ಕು ನಮಗಿದೆ. ಇವತ್ತು ಊಟ ಕೂತೊಂದು ದಿವಸ ಪದ್ಧತಿ ನಮ್ಮಲ್ಲಿಲ್ಲ, ಯಾಕೆಂದರೆ ಅವನು ಹಕ್ಕಿದೆ ತಿನ್ನೋದಕ್ಕೋಸ್ಕರ. ಇವತ್ತು ನಾನು ಆಹಾರವನ್ನು ತೆಗೆಯೋ ಹಕ್ಕು ನಿನಗಿಲ್ಲ, ಆದ್ದರಿಂದ ಅದನ್ನು ಬಿಟ್ಟುಬಿಡು ಅಂತ ಹೇಳ್ತಾನೆ. ಆಗ ರಾಜ ಹೇಳ್ತಾನೆ, ನಾನು ಈಗ ಅದಕ್ಕೆ ಭವ್ಯ ಕೊಟ್ಟಿರೋದ್ರಿಂದ ಅದನ್ನು ನಾನು ಕೊಡೋದಿಲ್ಲ. ನಿನಗೆ ಆಹಾರ ಬೇಕು ಅಂತ ಹೇಳ್ತೀಯಲ್ಲ, ಆಹಾರದ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದ್ದೆ. ಆಹಾರದ ವ್ಯವಸ್ಥೆ ಮಾಡ್ತೇನೆ, ಎಂಥ ಆಹಾರ ಬೇಕು ಕೊಡ್ತೇನೆ ಅಂತ ಹೇಳ್ತಾನೆ. ಬೇರೆ ಏರ್ಪಾಟು ಮಾಡ್ತೇನೆ ಕೊಡ್ತೇನೆ ಅಂದರೆ, ಆ ಗಿಡಗ ಎಂಥದ್ದು ನೋಡಿದ್ರೆ ನನಗೆ ಅದೆಲ್ಲ ಬೇಕಿಲ್ಲ, ಇದು ಪಾರಿವಾಳನೇ ಬೇಕು ಅಂತ ಹೇಳಿ. ಯಾವ್ದು ಕೆಲವರು ಇಂಥದ್ದೇ ಬಡಿಸ್ಬೇಕು ಅಂತ ಹಠ ಮಾಡಿದರೆ ಹಾಗೋ ಹಾಗೆ, ನನಗೆ ಈ ಪಾರಿವಾಳನೇ ಆಗಬೇಕು. ಬೇರೆ ಪಾರಿವಾಳ ಕೊಟ್ಟರು ತೊಗೊಳ್ಳೋದಿಲ್ಲ, ನಾನು ನಡೆಸ್ಕೊಂಬಂದಿರೋ ಪಾರಿವಾಳ ಇದೆ, ಇದನ್ನು ಕೊಟ್ಟರೆ ಮಾತ್ರ ಹೋಗ್ತೇನೆ, ಎಲ್ಲರೂ ಹೋಗೋದಿಲ್ಲ ಅಂತ ಹೇಳಿಬಿಟ್ಟೆ. ರಾಜ ಹೇಳ್ತಾರೆ, ಅದು ಸಾಧ್ಯ ಇಲ್ಲ, ಅಭಯವನ್ನು ಕೊಟ್ಟಿರತಕ್ಕಂಥ ನಾನು ಏನು ಮಾಡಿದರೂ ಅದನ್ನು ಕೈ ಬಿಡೋದಕ್ಕೆ ಸಾಧ್ಯ ಇಲ್ಲ, ಬೇಕಾದ ಬೇರೆ ಕೇಳು ಕೊಡ್ತೇನೆ ಅಂತ ಹೇಳಿದಾಗ ಆಗ ಅದು ಹೇಳ್ತಂತೆ, ಹಾಗಿದ್ದರೆ ಒಂದು ಕರಾರ ಮೇಲೆ ಕೊಡು, ನಾವು ಒಂದನ್ನು ಒಪ್ಕೋತೇನೆ, ಇನ್ನೇನು ಒಪ್ಕೊಳ್ಳಲ್ಲ ಅಂತ ಹೇಳಿದನಂತೆ. ಏನು ಅಂದರೆ, ನಿನ್ನ ಶರೀರದ ಮಾಂಸ ಕೊಡು ಹಾಗಿದ್ದರೆ, ನಿನ್ನ ಶರೀರದ ಮಾಂಸ ಕೊಡು, ಅದನ್ನು ಒಪ್ಕೋತೇನೆ, ಇನ್ಯಾವ ಪ್ರಾಣಿ ಮಾಂಸನೂ ಒಪ್ಪೋದಿಲ್ಲ ನಾನು, ನಿನ್ನ ಶರೀರ ಮಾಂಸ ಮಾತ್ರ ಕೊಟ್ಟರೆ ಪಾರಿವಾಳ ಬಿಡ್ತೇನೆ ಅಂದನಂತೆ. ರಾಜ ಆಗಲಿ ಅಂತ ಹೇಳಿದಂತೆ, ಎಂಥ ರಾಜ ಇರಬೇಕು ಲೆಕ್ಕ ಹಾಕಿ. ತನ್ನ ಶರೀರದ ಯಾರೋ ಒಬ್ಬ ಸೈನಿಕರ ಶರೀರ ಅಲ್ಲ, ಯಾರದೋ ಅಲ್ಲ, ಮಂತ್ರಿಗಳದಲ್ಲ, ತನ್ನದೇ ದೇಹದ ಕೊಡಬೇಕು. ಈಗ ನಮಗಿಂಥ ಕಥೆಗಳನ್ನೆಲ್ಲ ನಾವು ಆಧುನಿಕರು ಕೇಳಿದರೆ, ಆ ಇವರೆಲ್ಲ ತಮ್ಮ ಸ್ವಾರ್ಥಕ್ಕೋಸ್ಕರ ಪುರಾಣ ಪುಣ್ಯಕತೆ ಹೇಳ್ತಾರೆ ಅಂತ ಹೇಳ್ತಾರಲ್ಲ, ಎಷ್ಟು ತಪ್ಪು ಅಂತ ಗೊತ್ತಾಗ್ತದೆ. ರಾಜ ಮಹಾರಾಜರು ತನ್ನ ಮಗನಿಗೋಸ್ಕರ ಅಲ್ಲ, ಮತ್ತೆ ತನ್ನ ಹೆಂಡತಿಗೋಸ್ಕರ ಅಲ್ಲ, ಯಾರಿಗೋಸ್ಕರ ಅಲ್ಲ, ಒಂದು ಯಾವುದೋ ಪಾರಿವಾಳ ಅದನ್ನು ರಕ್ಷಣೆ ಮಾಡೋದಕ್ಕೆ ತನ್ನ ದೇಹ ಕೊಡ್ಲಿಕ್ಕೆ ಹೋಗ್ತಾನೆ ಅಂತ ಕೇಳಿದರೆ, ಎಷ್ಟು ಸತ್ಯ, ಎಷ್ಟು ಧರ್ಮದ ಪರಿಜ್ಞಾನ ಅವರಿಗಿತ್ತು. ವ್ಯಾಲ್ಯೂಸ್ ಅಂದರೆ ಅದು, ನಾವು ನಮ್ಮ ಹೆಂಡತಿ ಮಕ್ಕಳಿಗೋಸ್ಕರ ಮಾಡ್ತಾರೆ ಅಂದರೆ ಪ್ರೀತಿ ವಿಶ್ವಾಸಗಳು ಕೌಂಟ್ ಆಗುತ್ತೆ, ಧರ್ಮ ಕೌಂಟ್ ಆಗೋದಿಲ್ಲ ಅಲ್ಲಿ, ಪ್ರೀತಿ ವಿಶ್ವಾಸ ಕೌಂಟ್ ಆಗುತ್ತೆ ಅಷ್ಟೇ. ಇವತ್ತು ಪ್ರೀತಿ ವಿಶ್ವಾಸನ ಕಾಲವೇ ಹೋಗ್ತಾ ಇದೆ, ಇವತ್ತಿನ ದಿವಸ ನಡಿ ಅಂತೇಳಿ ಧರ್ಮದ ಕೆಲಸನೂ ಹೋಯಿತು, ಅದು ಹೊರಟೋಯ್ತು. ಆದರೆ ಆಗಿನ ಕಾಲಕ್ಕೆ ಎಷ್ಟು ಶ್ರದ್ಧೆ ನಂಬಿಕೆ ಇತ್ತು. ಇವತ್ತು ಆಗೆಲ್ಲ ಇವತ್ತು ಇದುವೆಲ್ಲಿಯೂ ಜಗತ್ತು ಯಾತಕ್ಕೆ ಬದುಕೊಂಡು ಬಂತು ಅಂತ ಕೇಳಿದರೆ, ಅಂಥ ಜನಗಳು ಇದ್ದರು ಅಂತ ಇವತ್ತು ಜಗತ್ತು ಮುಂದುವರ್ಲಿಕ್ಕೆ ಅನುಕೂಲ ಆಯಿತು. ಎಲ್ಲರೂ ಸ್ವಾರ್ಥಪರಾಯಣರೇ ಆಗಿಬಿಟ್ಟಿದ್ದರೆ ಜಗತ್ತು ಹೇಗೆ ಉಳಿತಾ ಇತ್ತು? ಯಾರಂತಾರೆ, ಒಳ್ಳೊಳ್ಳೆ ಆಫೀಸರ್ಸ್ ಅಲ್ಲೆಲ್ಲಿ ಇರ್ತಾರೆ ಅಂತ ಇವತ್ತು ಸರ್ಕಾರ ನಡೀತಾ ಇದೆ. ಎಲ್ಲರೂ ತಿಂಬೋರಾಗಿದ್ದರೆ ಮನುಷ್ಯ ಬದುಕಲಿಕ್ಕೆ ಸಾಧ್ಯ ಇರ್ತಿರಲಿಲ್ಲ, ಒಳ್ಳೆಯವರೆಲ್ಲೋ ಪಾಪ ಇರ್ತಾರೆ. ಇವತ್ತು ಹಿಂದಿನ ಜನಗಳು ಆ ರೀತಿ ಧರ್ಮವನ್ನು ಉಳಿಸ್ಕೊಂಡು ಬಂದವರು ಪಾಪ. ಹಾಗಾಯಿತು ಅಂತ ಹೇಳಿದ ತಕ್ಷಣ ಕೊಡೋಕ್ಕೆ ಶುರು ಮಾಡಿದನಂತೆ. ಅದು ಸೆಲೆಕ್ಷನ್, ಮತ್ತೆ ಯಾವುದೋ ಮಾಂಸ ಕೊಡಬೇಡ, ಕೈ ಮಾಂಸ ಕೊಡು ಅಂತ ಹೇಳಿದಂತೆ. ತನ್ನ ಭುಜದ ಮಾಂಸವನ್ನು ತೆಗೆದಿಡ್ತಾ, ಅವನು ಕ್ಷತ್ರಿಯ, ಒಳ್ಳೆ ದಷ್ಟಪುಷ್ಟವಾಗಿದ್ದ ಜನ, ಅವರು ಮಾಂಸವನ್ನು ತೆಗೆದಿಟ್ಟನಂತೆ. ಅದು ಎಷ್ಟು ಕೊಡಬೇಕು ಗೊತ್ತೇನು, ಈ ಪಾರಿವಾಳದ ತೂಕದಷ್ಟು ಕೊಡಬೇಕು, ಈ ಪಾರಿವಾಳ ಎಷ್ಟಿದೆಯಲ್ಲ ಅದ್ರ ತೂಕದಷ್ಟು ಕೊಡಬೇಕು. ಊಟ ಮ್ಯಾಚಿಂಗ್ ಆಗಬೇಕಲ್ಲ, ಏನೋ ಒಂದು ಹೆಣ್ಣು ರಕ್ತ ಕೊಟ್ಟು ಬ್ಲಡ್ ಟೆಸ್ಟಿಗೆ ಕೊಟ್ಟ ಕೊಟ್ಬಿಟ್ರೆ ಉಪಯೋಗ ಇಲ್ಲ, ಇಷ್ಟೇ ಎಷ್ಟು ಕೊಟ್ಬಿಟ್ರೆ ಅದು ನಂಗೆ ಸಾಲದು, ನನಗೆ ಪಾರಿವಾಳದ ಈಕ್ವಲೆಂಟ್ ಮಾಂಸ ಕೊಡಬೇಕು ನಿನ್ನ ದೇಹದಿಂದ. ಆಯಿತು ಅಂತ ಹೇಳ್ತಾನೆ. ಪಾರಿವಾಳ ಒಂದು ಕಡೆ ಇಡ್ತಾರೆ, ಅದರ ಮಾಂಸ ಹಾಕ್ತಾ ಹೋಗ್ತಾನೆ. ಏನು ಮಾಡಿದ್ರೆ ಮೇಲೆ ಕೇಳ್ತಾ ಇಲ್ಲ, ಅದು ಕೈ ಮಾಂಸ ಆಯಿತು, ಈ ಕೈ ಮಾಂಸ ಆಯಿತು, ತೊಡೆ ಮಾಂಸ ಆಯಿತು, ಎಲ್ಲ ಮಾಂಸ ಆಯಿತು, ಗಡ್ಡೆಯಾಗಿ ಕೂತ್ಬಿಟ್ಟಿದೆ ಹಾಗೇನೆ, ಅಲುಗಾಡ್ತಾನೆ ಇಲ್ಲ. ಅದು ಎಷ್ಟು ಮ್ಯಾಜಿಕ್ ಇರ್ಬೋದು, ಒಂದು ಪಾರಿವಾಳ ಎಲ್ಲಿ, ಒಬ್ಬ ರಾಜ ಎಲ್ಲಿ, ಪಾಪ ಅವೇನು ಮಾಡಿದ್ರು ಮ್ಯಾಚ್ ಆಗ್ತಾ ಇಲ್ಲ. ಕೊನೆಗೆ ಹೇಳ್ತಾರೆ, ಮೈಯೆಲ್ಲ ರಕ್ತಮಯ ಆಗಿಬಿಟ್ಟಿದೆ ಪಾಪ, ಧಾರಾಕಾರ ಸುರಿತಾ ಇದೆ, ಇಷ್ಟ ಅದು ಎಲ್ಲ ದರಿದ್ರ ಪಾರಿವಾಳ ಗಂಟು ಬಿತ್ತು ನನ್ನ ಪ್ರಾಣಕ್ಕೆ ಅನ್ಕೊಳ್ಳಿಲ್ಲ ಅವನು. ಎಷ್ಟೋ ದಿನ ಎಲ್ಲ ದರಿದ್ರ ಬ್ರಾಹ್ಮಣ ಗಂಟು ಬಿದ್ದ ಅಂತ ಬೈಕೋತಿರ್ತಾರೆ ಪಾಪ. ಅಂಥ ಹೊತ್ತಿನೊಳಗೆ ಆ ಪಾರಿವಾಳನ ಬೈಕೊಳ್ಳೋದಿಲ್ಲ ಅವನು, ನನ್ನ ಅವಕಾಶ ಅಂತ ತಿಳ್ಕೊಂಡ್ಬಿಡ್ತಾನೆ. ಸಾಧನ ಶರೀರವಿದು ನೀ ದಯದೇ ಕೊಟ್ಟದ್ದು ಅಂತಾರಲ್ಲ, ಹಾಗೆ ನಮಗೇನಾದ್ರು ಪುಣ್ಯ ಕಾರ್ಯ ಮಾಡೋ ಅವಕಾಶ ಬಂತು ಅಂದರೆ ಎಷ್ಟೋ ಜನ್ಮಗಳ ಸಾಧನೆ ಏನು ಫಲ ಅಂತ ಅರ್ಥ. ಇಂಟರ್ವ್ಯೂ ಬಂದರೆ ಎಷ್ಟು ಕುಣಿದಾಡ್ತಾರೆ ನೋಡಿದರೆ, ಆ ಟೈಪ್ ಸೆಲೆಕ್ಷನ್ ಆದರೆ ಇಂಟರ್ವ್ಯೂ ಬಂದ್ಬಿಟ್ರೆ, ಅಬ್ಬಾ ನಾನು ಸೆಲೆಕ್ಟ್ ಆಗಿಬಿಟ್ಟಿದ್ದೇನೆ, ಇಂಟರ್ವ್ಯೂ ಬಂದುಬಿಟ್ಟಿದೆ ಅಂತ ಹಾರಾಡ್ತಾರೆ. ಇದು ದೇವರು ಕೊಟ್ಟ ಸೆಲೆಕ್ಷನ್ ಅಂತ ಅರ್ಥ. ಇನ್ನೊಬ್ಬರಿಗೆ ಉಪಕಾರ ಮಾಡೋ ಯೋಗ ನಮಗೆ ಬಂತು ಅಂದರೆ ಎಷ್ಟೋ ಜನ್ಮಗಳ ಭಾಗ್ಯ ಅದು. ಅದನ್ನು ಅವೇಲ್ ಮಾಡ್ಕೊಂಡು ನಾವು ದಬ್ಬು ಕಳಿಸಿಬಿಡ್ತೇವೆ, ಯಾವಾಗ ಗೆಟ ಔಟ್ ಅಂದು ಬಿಡ್ತೇವಲ್ಲ, ಇಂಟರ್ವ್ಯೂ ಲೆಟರ್ ಹರಿದು ಹಾಕಿದಾಗ ಆಗುತ್ತಷ್ಟೇ. ಇಂಟರ್ವ್ಯೂ ಲೆಟರ್ ವಾಸಿ, ಅಪಾಯಿಂಟ್ಮೆಂಟ್ ಆರ್ಡ್ರ್ ಹರಿದು ಹಾಕಿದರೆ ಹಾಗೋ ಹಾಗೆ. ಇವತ್ತು ಅವಕಾಶಗಳು, ಇವತ್ತು ಮನುಷ್ಯ ಜನ್ಮ ಭಾರಿ ಅಸ್ಥಿರವಾದದ್ದು. ಇವತ್ತಿನ ಕಾಲಕ್ಕಂತೂ ಯಾರು ಯಾವಾಗ ಸಾಯ್ತಾರೆ ಹೇಳೋದಕ್ಕೆ ಬರೋದಿಲ್ಲ. ಆದರೆ ಅಷ್ಟೊಳಗೆ ಸಾಧನೆ ಮಾಡಬೇಕು. ಶಕ್ನೋತಿ ಹೈವ ಯಸ್ಸೋಢುಂ ಪ್ರಾಕ್ ಶರೀರ ವಿಮೋಕ್ಷಣಾತ್ ಕಾಮಕ್ರೋಧೋದ್ಭವಂ ವೇಗಂ ಸಯುಕ್ತ ಸಸುಖೀ ನರಹ. ಕೋಳು ಹೋಗದ ಮುನ್ನ ಕೋಟೆ ರಕ್ಷಿಸಬೇಕು. ನಮ್ಮ ದೇಹದಲ್ಲಿನ ಪ್ರಾಣ ಹೋಗೋದಕ್ಕಿಂತ ಮುಂಚೆ ಸಾಧನೆ ಮಾಡಬೇಕು. ಲಾಸ್ಟ್ ಫ್ರಾಕ್ಷನ್ ಆಫ್ ಎ ಸೆಕೆಂಡ್ವರೆಗೂ ಚಾನ್ಸ್ ಇದೆ, ಆಮೇಲೆ ಇರೋದಿಲ್ಲ. ಆ ರಾಜ ಅಷ್ಟು ಮಹಾನುಭಾವ, ಅಲ್ಲೇನು ಸಾಕಾಗಲಿಲ್ಲ. ಕೊನೆಗೆ ಏನು ಮಾಡಿದನಂತೆ, ತಕ್ಕ ತಾನೇ ಕೂತ್ಬಿಟ್ಟನಂತೆ, ಹೋಗಿಬಿಟ್ಟು ನನ್ನೇ ತೊಗೊಂಡು ತಿಂದ ಹಾಕಿಬಿಡೋದು ಕೂತನಂತೆ. ಯಾವಾಗ ಅಲ್ಲಿ ಕೂತ ಆಗ ಅವನಲ್ಲಿ ಪುಷ್ಪವೃಷ್ಟಿ ಆಯ್ತಂತೆ. ಆ ಕ್ಷಣಕ್ಕೆ ಇಂದ್ರಾದಿ ದೇವತೆಗಳು ಆಕಾಶದಲ್ಲಿ ನಿಂತ್ಕೊಂಡು ಹೂ ಬಡೆ ಕರೀತಾ ಇದ್ದಾರೆ ಅವನ ಮೇಲೆ. ಕರೆದ್ರಂತೆ, ಏನು ಮಹಾನುಭಾವ ನೀನು, ಇವತ್ತು ಈಗ ಜಾತಿ ಪ್ರಶ್ನೆ ನೋಡಿ, ಎಲ್ಲದನ್ನು ಮೀರಿ ಪಶು ಪಕ್ಷಿಗಳನ್ನು ರಕ್ಷಣೆ ಮಾಡಬೇಕಾದ ಜವಾಬ್ದಾರಿ ಹೊತ್ತವನು ನೀನು, ಸರಿಯಾಗಿ ನಡೆಸಿದ್ದಿ, ಭಾರಿ ಸಂತೋಷವಾಗಿದೆ. ನಿನಗೆ ಸ್ವರ್ಗಾದಿ ಲೋಕಗಳನ್ನು ಕೊಡ್ತೇವೆ ಬಾ ಅಂಥೇಳಿ ಅವನನ್ನು ದಿವ್ಯ ದೇಹ ಕೊಟ್ಟು ಕರ್ಕೊಂಡು ಹೊರಟೋಗಿಬಿಟ್ಟಿರುತ್ತೆ. ಅವನು ಕೊಟ್ಟಿದ್ದು ಒಂದು ಪಾರಿವಾಳದ ರಕ್ಷಣೆ ಆಗಿದ್ದು ನೋಡಿದರೆ ಇಂಥದ್ದು. ಸಾಲಿಗ್ರಾಮಕ್ಕೆ ನೀರು ಹಾಕ್ಲಕ್ಕೆ ಒದ್ದಾಡ್ತಾನೆ ಮನುಷ್ಯ, ಪಾರಿವಾಳಕ್ಕೆ ಇಷ್ಟು ರಕ್ಷಣೆ ಕೊಡ್ತಾರಲ್ಲ, ನಾವು ಪಾರಿವಾಳ ಬಂದರೆ ಮಾಡ್ತೀವಿ ಅಂತ ತಿಳ್ಕೋಬಾರದು. ಮನೆಯಲ್ಲಿ ಸಾಲಿಗ್ರಾಮ ಇದೆ, ದೇವತೆಗಳಿದ್ದಾರೆ, ವೃಂದಾವನ ಇಟ್ಕೊಂಡಿರ್ತಾರೆ, ಗೋವುಗಳು ಇಟ್ಕೊಂಡಿರ್ತಾರೆ. ಏ ಹೇಳೋರಿಲ್ಲ ಕೇಳೋರಿಲ್ಲ. ಅದು ತುಳಸಿ ಗಿಡಕ್ಕೆ ನೀರು ಹಾಕೋರು ಗತಿ ಇಲ್ಲ, ಹಂಗೆ ಕಾಲ ಬಂದಿದೆ ಇವತ್ತಿದ್ದ. ಎಲ್ಲರೂ ಬಿಜಿ, ಮನೇಲಿ ಯಾರು ಇರೋದೇ ಇಲ್ಲ. ಅದರಿಂದಾಗಿನೇ ಯಾವ ವ್ಯವಸ್ಥೆ, ಯಾರೋ ಒಂದು ಹಾಕಬೇಕು ಹೊರತು ಇವ್ರಿ ಟೈಮೇ ಇರೋದಿಲ್ಲ. ಪಾಪ, ಎಷ್ಟು ಅನ್ಯಾಯ. ಕಾಫಿ ಕೊಡಲೆ ಅವಕ್ಕೆಲ್ಲ ಟೈಮ್ ಇರ್ತದೆ, ಅದಕ್ಕೆಲ್ಲ ಏನು ಯೋಚನೆ ಮಾಡೋಕ್ಕೆ ಕಾರಣ ಇಲ್ಲ. ಇವತ್ತು ಗೋಗ್ರಾಸ ಕೊಡೋದಕ್ಕೆ, ತುಳಸಿ ಪೂಜೆಗೆ, ಭಾಗೀರಥಿ ಪೂಜೆಗೆ, ಇನ್ನು ಸಾರಿಗ್ರಾಮ ಪೂಜೆ ಮೊದಲಾದಂತೂ ಅವರು ಅದು ಯಾರು ಬಂದು ಕೊಟ್ಟು ಸಾಕಾಕಿಬಿಡ್ತಾರೆ ಹೊರತು ಇಟ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಒಂದು ಪಾರಿವಾಳದ ರಕ್ಷಣೆಯಲ್ಲಿ, ಸರ್ವೋತ್ತಮನಾದ ಭಗವಂತನ ಪೂಜೆಯಲ್ಲಿ, ಪ್ರತಿನಿತ್ಯ ದೇವತೆಗಳಿಗೆ, ಋಷಿಗಳಿಗೆ, ಪಿತೃಗಳಿಗೆ, ಮನುಷ್ಯರಿಗೆ, ಭೂತಗಳಿಗೆ, ಇಷ್ಟು ಜನಕ್ಕೆ ಸೇವೆ ಸಲ್ಲಿಸ್ತಕ್ಕಂಥ ದೊಡ್ಡ ಹೊಣೆಯನ್ನು ಭಗವಂತ ನಮಗೆ ಕೊಟ್ಟಿದ್ದಾನೆ. ತೈರ್ದತ್ತಾನ ಪ್ರದಾಯೇಭ್ಯೋ ಯೋ ಭುಂಕ್ತೆ ಸ್ತೇನ ಏವ ಸಹ. ಪ್ರತಿನಿತ್ಯ ದೇವಪೂಜಾದಿಗಳನ್ನು ಮಾಡಿ, ವಿಶ್ವದೇವಾದಿಗಳನ್ನು ಮಾಡಿ, ಎಲ್ಲ ಪಂಚಮಹಾಯಜ್ಞಗಳನ್ನು ಪೂರೈಸಿದ ಮೇಲೆ ಊಟ ಮಾಡೋ ಹಕ್ಕು ಹೊರತು ಅದಿಲ್ಲದೆ ಹೋದರೆ, ಮನುಷ್ಯ ಯಾರು ಮಾಡಿದ ಅಂದರೆ ಅವನ ಕಥೆ ಮುಗಿತು ಅಂತ ಅರ್ಥ. ಅವನು ಮಹಾಕಳ್ಳ ಬದುಕಿದ್ದಾರೆ ಅಂತ ಕರೀಬೇಕಂತೆ. ಅಂತ ವಿಚಿತ್ರವಾದ ಶಿಕ್ಷೆಗೆ ಮನುಷ್ಯ ಒಳಗಾಗ್ತಾನೆ. ಆ ರಾಜ ಉದ್ಧಾರವಾದ. ಶಿಬಿಚಕ್ರವರ್ತಿ ಕಥೆ ಹೀಗೆ ಬರುತ್ತೆ. ಇದು ಶಿಬಿಚಕ್ರವರ್ತಿಯ ಕಥೆ ಅಲ್ಲ, ಇದು ಇನ್ನೊಬ್ಬ ರಾಜ ಹಾಗೆ ಮಾಡಿದವನ ಕಥೆ ಇದು. ಅದರ ಫಲದಿಂದ ಅತ್ಯುನ್ನತವಾದ ಹಂತವನ್ನು ಅವನು ತಲುಪಿದ. ಅದು ಮುಂದಿನ ಭಾಗ. ಇದು ಇನ್ನು ಅನೇಕ ಮತ್ತೊಂದು ಭಾಗ ಹೇಳ್ತಾ ಇದ್ದಾರೆ. ಮನುಷ್ಯನ ಪಾವಿತ್ರ್ಯವನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ಒಂದು ನಿದರ್ಶನವನ್ನು ಕೊಡ್ತಾ ಇದ್ದಾರೆ. ಸ್ತ್ರೀಯರಲ್ಲಿ ಎರಡು ವಿಧ, ಯೋಗ್ಯ ಸ್ತ್ರೀಯರು ಎಲ್ಲರಲ್ಲೂ ಎರಡು ಮೂರು ವಿಧ ಇರುತ್ತೆ, ಸಾತ್ವಿಕ ರಾಜಸ ತಾಮಸ ಅಂಥೇಳಿ. ಆದ್ದರಿಂದ ಹೆಂಗಸರು ಎಷ್ಟೋ ಜನ ಪತಿವ್ರತೆಯರಾಗಿ ಜೀವನವನ್ನು ಶ್ರೇಷ್ಠ ರೀತಿಯಲ್ಲಿ ಸಾಗಿಸ್ತಾರೆ. ಇನ್ನೂ ಕೆಲವರು ಕಾಮುಕರಾಗಿ ಧರ್ಮವನ್ನು ತ್ಯಜಿಸಿ ಲೋಕವನ್ನು ಹಾಳು ಮಾಡೋ ಜನನೂ ಸಿಗ್ತಾರೆ. ಆದರೆ ಅವರು ಹೇಗೇ ಇರಲಿ, ಒಳ್ಳೆಯವರನ್ನು ಅವರ ಧರ್ಮ ರಕ್ಷಣೆಗೋಸ್ಕರವಾಗಿ ಕಾಪಾಡಬೇಕು, ಕೆಟ್ಟವರನ್ನು ಕೂಡ ಅವರಿಂದ ಧರ್ಮ ಹಾಳಾಗಬಾರದು ಅಂತ ಅವ್ರನ್ನ ಕಾಪಾಡಬೇಕು. ಅನೇಕರಿಗೆ ಗೊತ್ತಿಲ್ಲ, ಕಳ್ಳರನ್ನು ಯಾಕೆ ಜೈಲಲ್ಲಿ ಹಾಕ್ತಾರೆ ಅಂದರೆ ಅವನು ಹೊರಗಿದ್ದರೆ ಲೋಕ ಹಾಳು ಮಾಡ್ತಾನೆ ಅಂಥೇಳಿ. ಒಳಗೆ ಹಾಕೋ ಉದ್ದೇಶ ಅಷ್ಟೇ, ಒಂದು ರೂಮ್ನ ಕೂಡೆ ಹಾಕಿಬಿಟ್ರೆ ಹೊರಗೆ ಹೋಗಬಾರ್ದು, ಸಿನಿಮಾ ನಾಟಕಕ್ಕೆ ಹೋಗಬಾರ್ದು ಹುಡುಗ ಅಂತೇಳಿ ಬೀಗ ಹಾಕ್ತಾರಲ್ಲ ಆ ಟೈಪು. ಕಳ್ಳ ಸಮಾಜದಲ್ಲಿ ಸೇರಿ ಜನ ಹಾಳು ಮಾಡಿಬಿಡ್ತಾನೆ ಅಂಥೇಳಿ ಜೈಲಲ್ಲಿ ಹಾಕ್ತಾರೆ ಅಷ್ಟೇ, ಸಪರೇಟ್ ಮಾಡಿಡೋ ಉದ್ದೇಶ ಅಷ್ಟೇ, ಇನ್ನೇನೂ ಅಲ್ಲ. ಅದೇ ರೀತಿಯೇ ಸ್ತ್ರೀಯರು ಒಳ್ಳೆಯವರಾಗಿದ್ದಾಗ ಪ್ರೊಟೆಕ್ಷನ್ ಕೊಡಬೇಕು, ಕೆಟ್ಟವರಾಗಿದ್ದಾಗ ಅವರಿಂದ ಲೋಕ ಕೆಡಬಾರದು ಅಂತ ಹೇಳಿ ಅವರೆಲ್ಲ ವಿಧವಾದಂತಹ ವ್ಯವಸ್ಥೆ ಮಾಡಬೇಕು. ಇಲ್ಲದೆ ಹೋದರೆ ಧರ್ಮ ಉಳಿಯೋದಿಲ್ಲ ಅಂತ ಹೇಳ್ತಾ ಒಂದು ಕಥೆ ಹೇಳ್ತಾ ಇದ್ದಾರೆ. ಒಬ್ಬ ದೇವಶರ್ಮ ಅಂತ ಒಬ್ಬ ಮುನಿ, ಆತನಿಗೆ ರುಚಿ ಅಂತ ಒಬ್ಬ ಹೆಂಡತಿ. ಆ ದೇವಶರ್ಮ ಬಹಳಷ್ಟು ಶ್ರೇಷ್ಠನಾದಂಥ ಒಬ್ಬ ಮಹಾತಪಸ್ವಿ ಆತ. ಅವನ ಹೆಂಡತಿ ಪರಮಸುಂದರಿ, ರುಚಿ ಎಂಬಳು ಭಾರಿ ಸುಂದರಿಯಾದವಳು, ಭಾರಿ ಗುಣವತಿಯಾದವಳು. ಆ ಋಷಿಗೆ ತನ್ನ ಹೆಂಡತಿ ಭಾರಿ ಸುಂದರಿ ಅಂತಲೂ ಗೊತ್ತು, ಅದರ ಜೊತೆಗೆ ಅನೇಕರು ತನ್ನ ಹೆಂಡತಿ ಮೇಲೆ ಕಣ್ಣಾಕಿದ್ದಾರಂತಲೂ ಗೊತ್ತಿತ್ತು. ನನ್ನ ಜೊತೆಗೆ ಭಾರಿ ಸುಂದರಿ ಆದ್ದರಿಂದ ಅವಳನ್ನ ಅಪಹರಣ ಮಾಡಬೇಕು ಅಂತ ಹೇಳಿ ತುಂಬ ಜನ ಕಾಯ್ತಾ ಇದ್ದಾರೆ. ಆದರೆ ತನ್ನ ತಪಸ್ಸಿದ್ಧಿಯಿಂದ ಅವಳಿಗೆ ಅಪಾಯ ಬರದಂತೆ ನೋಡಿಕೊಂಡಿದ್ದ. ಒಂದು ದಿವಸ ಏನಾಗಿದೆ, ಒಂದು ಯಜ್ಞ ಮಾಡಿಸೋದಕ್ಕೋಸ್ಕರ ಬೇರೆ ಊರಿಗೆ ಹೋಗೋ ಪ್ರಸಂಗ ಬಂತು ಆತನಿಗೆ, ಬೇರೆಯವ್ರಿಗೆ ಹೋಗೋ ಪ್ರಸಂಗ ಬಂದಿದೆ. ಆಗ ಆತ ತನ್ನ ಹೆಂಡತಿಯನ್ನು ಹೇಗೆ ಕಾಪಾಡಬೇಕು ಅಂತ ಯೋಚನೆ ಮಾಡ್ತಾನೆ. ಅನೇಕರಿಗೆ ಇನ್ನೊಂದು ವಿಷಯ ತಿಳಿದಿರಬೇಕು, ಎಷ್ಟೋ ಸತ್ತು ಮನೆಯಲ್ಲಿ ಆ ಗಂಡ ಹೆಂಡತಿ ಒಬ್ಬರೆಲ್ಲ ಒಬ್ಬರಿರ್ಬೇಕಂತೆ ಯಾವಾಗಲೂ ಕೂಡ. ಯಾತಿಗೆ ಅತಿಥಿಗಳು ಬಂದರೆ ಇಲ್ಲ ಅಂತಾಗಬಾರ್ದು ಯಾರೂ ಕೂಡ. ಇವತ್ತು ದೊಡ್ಡ ತತ್ವ ಅದು ಒಂದು. ಇವತ್ತು ಜನ ಮನುಷ್ಯ ಮಠಕ್ಕೆ ಊಟಕ್ಕೆ ಹೋಗಿಬಿಡ್ತಾನೆ, ಅಲ್ಲಿ ಯಾವ ಕಾರಣಕ್ಕೂ ಊಟ ಇಲ್ಲ ಅಂತಾಗಬಾರ್ದು. ಅಲ್ಲಿ ಮಠ ಅಂತೇಳಿದರೆ 24 ತಾಸು ಯಾವಾಗ ಹೋದರೂ ಕೂಡ ಅನ್ನದ ವ್ಯವಸ್ಥೆ ಇರಬೇಕದು, ಅಷ್ಟರ ಮಟ್ಟಿಗೆ ರಕ್ಷಣೆ ಕೊಡ್ತಕ್ಕಂಥ ಆಸ್ತಿ ಅದು. ಗೃಹಸ್ಥ ಅಂದ್ರೆ ಹಾಗಿರಬೇಕಂತ, ಮನೆಗೆ ಯಾರೇ ಯಾವ ಕಾಲಕ್ಕೆ ಬಂದರೂ ಕೂಡ ಅವ್ರ ಯೋಚೆ ಅತಿಥಿ ದೇವೋ ಭವ, ಮನೆ ನಮಗೋಸ್ಕರ ಅಲ್ಲ ಅತಿಥಿಗಳಿಗೋಸ್ಕರ ಮನೆ ಎಂಬುದು ಕಾನ್ಸೆಪ್ಟ್ ಅದು. ಆದ್ದರಿಂದನೇ ಇಬ್ಬರು ಬೀಗ ಹಾಕೊಂಡು ಹೋಗ್ತಿರಲಿಲ್ಲ ಮನೆಗಳನ್ನು. ಅದು ಹೇಳಿ ಕೇಳಿ ಗುರುಕುಲ ಬೇರೆ, ಜೊತೆಗೆ ಗುರುಕುಲ ಅಷ್ಟು ಜನ ಶಿಷ್ಯರೆಲ್ಲ ಇದ್ದಾರೆ, ಬಿಟ್ಟು ಹೋಗೋ ಸಂಭವ ಇಲ್ಲ. ಅದಕ್ಕೆ ಆತ ಏನು ಮಾಡಿದನಂತೆ, ಹೆಂಡತಿಯನ್ನು ತಲ್ಲಿರಬೇಕು, ಮೇಲ್ವಿಚಾರಣೆ ಮಾಡಿಕೊಂಡಿರಬೇಕು, ತಾನು ಹೋಗಬೇಕಾಗಿದೆ. ಹೆಂಡತಿಯನ್ನು ಅಪಹರಣ ಮಾಡಲು ತುಂಬ ಜನ ಕಾಯ್ತಾ ಇದ್ದಾರೆ. ಅದಕ್ಕೆ ಏನು ಮಾಡಲಿ ಅಂತ ಯೋಚನೆ ಮಾಡಿ ಅವರ ಶಿಷ್ಯರಲ್ಲಿ ಒಬ್ಬ ವಿಪುಲ ಅಂತ ಒಬ್ಬ ಶಿಷ್ಯ, ಅವನನ್ನು ಕರೀತಾರೆ, ಭಾಳ ದೊಡ್ಡ ನಿಷ್ಠಾವಂತ ಅವನು. ಕರೆಸ ಹೇಳ್ತಾರೆ, ನೋಡು ಹೊರಟಿದ್ದೇನೆ, ನನ್ನ ಹೆಂಡತಿ ಭಾರಿ ಅಪಾಯ ಉಂಟು, ಜನಗಳಿಂದ ಅಪಾಯ ಇದೆ ಅಷ್ಟೇ ಅಲ್ಲ, ದೇವತೆಗಳೂ ಕಣ್ಣು ಹಾಕಿದ್ದಾರೆ, ಅವರಿವರಲ್ಲ, ಇಂದ್ರದೇವರೇ ನನ್ನ ಹೆಂಡತಿ ಮೇಲೆ ಕಣ್ಣು ಹಾಕಿದ್ದಾರೆ ಅಂತ ಹೇಳಿದರೆ, ಎಷ್ಟು ಗೊತ್ತಿತ್ತ ಮುನಿಗೆ ಅಂತ ಕೇಳಿದರೆ, ಇಂದ್ರದೇವರೇ ಕಣ್ಣು ಹಾಕಿದ್ದಾರೆ. ಅದಕ್ಕೆ ನಾನು ಆ ಕಡೆ ಹೋದೆ ಅಂದರೆ ಆಕೆಯನ್ನು ಅಪಹರಣ ಮಾಡೋ ಪ್ರಯತ್ನ ಮಾಡೋ ಸಂಭವ ಇದೆ, ಅದಕ್ಕೆ ನಿನ್ನ ಹಿಡ್ತಾ ಇದ್ದೇನೆ, ನೀನು ಭಾಳ ಹುಷಾರಾಗಿರಬೇಕು, ಆಕೆಯನ್ನು ಸರಿಯಾಗಿ ನೋಡ್ಕೋಬೇಕು ನಾನು ಬರೋವರೆಗೂ ಅಂತ ಹೇಳಿದರೆ. ಆಗ ಆ ವಿಪುಲ ಕೇಳ್ತಾನೆ, ಇಂದ್ರದೇವರು ಬರ್ತಾರೆ ಅಂತ ಹೇಳಿದಿರಿ, ಅವ್ರು ಹೇಗೆ ಬರ್ತಾರೆ ಅಂತ ಕೇಳ್ತಾನೆ. ಅಷ್ಟು ಹೇಳೋದಕ್ಕೆ ಸುಲಭ ಬರೋದಿಲ್ಲ ಅಂತ ಹೇಳಿದ್ರಂಥವ್ರು. ಇಂದ್ರದೇವರು ಹೇಗೆ ಬೇಕಾದ್ರೂ ಬರಬಹುದು, ಮೂಲ ರೂಪದಲ್ಲೇ ಬೇಕಾದ್ರೂ ಬರಬಹುದು, ಹಸುವಿನ ರೂಪ ಹಾಕೊಂಡ್ಬರ್ಬೋದು, ಪ್ರಾಣಿ ವೇಷ ಹಾಕೊಂಡ್ಬರ್ಬೋದು, ಪಕ್ಷವೇಷ ಹಾಕೊಂಡು ಬರ್ಬೋದು, ಭಿಕ್ಷುಕನ ವೇಷ ಹಾಕೊಂಡು ಬರ್ಬೋದು, ಇದೆಲ್ಲ ದೇವತೆಗಳು ಅಪ್ಲೈ ಆಗುತ್ತೆ. ದೇವತೆಗಳು ಯಾವ ರೂಪದಲ್ಲೂ ಬೇಕಾದ್ರೂ ಬರ್ತಾರೋ, ಈ ತಪಸ್ಸಿದ್ದಿರ ಮುನಿಗಳೇ ಯಾವ್ಯಾವ ರೂಪದಲ್ಲಿ ಬರ್ತಾರೆ, ಇಂದ್ರದೇವರು ಯಾವ ರೂಪದಲ್ಲಿ ಬೇಕಾದ್ರೂ ಬರ್ತಾರೆ, ಗುರುತಿಡಲಿಕ್ಕೆ ಆಗೋದಿಲ್ಲ. ಆದರೆ ಬಂದು ಅವರು ಈ ರೀತಿ ಮಾಡೋ ಅಪಾಯ ಇದೆ, ಬಹಳ ಹುಷಾರಾಗಿರು ಅಂತ ಹೇಳಿ ಅವನಿಗೆ ಹೇಳಿ ಹೊರಟುಬಿಟ್ಟಂತೆ. ಆ ಕಡೆ ಹೋದ ತಕ್ಷಣ ವಿಪುಲ ಯೋಚನೆ ಮಾಡ್ತಾರೆ, ಗುರುಗಳು ಇಷ್ಟು ಹೇಳಿದ್ದಾರೆ, ಗುರುಭಕ್ತಿಯಿಂದ ಮಾಡಬೇಕಾದ್ದನ್ನು ಮೊದಲ ಕೆಲಸ, ಜೊತೆಗೆ ಅವರು ಸ್ಪೆಸಿಫಿಕ್ಕಾಗಿ ಬೇರೆ ಹೇಳಿದ್ದಾರೆ ಕೆಲವು ಕೆಲಸಗಳನ್ನು ಮಾಡಲೇಬೇಕು ಅಂತ ಹೇಳಿದ್ದಾರೆ. ಆ ನಾವು ಮಾಡದೆ ಹೋದರೆ ಗುರುದ್ರೋಹ ಆಗುತ್ತೆ, ಮುಂದೆ ಭಾರಿ ಕೆಟ್ಟದ್ದಾಗುತ್ತೆ. ಈಗ ಅವರು ಕೋಪದಿಂದ ಶಾಪ ಕೊಡ್ತಾರೆ, ಇಲ್ಲೂ ಅನರ್ಥ, ಪರಲೋಕದಲ್ಲೂ ಅನರ್ಥ, ನಾನೇನಾದರೂ ಮಾಡಿ ಗುರುಪತ್ನಿಯನ್ನು ಸಂರಕ್ಷಣೆ ಮಾಡಲೇಬೇಕು. ಆದರೆ ಗುರುಪತ್ನಿ ಇಂದ್ರ ಭಾರಿ ಒಳ್ಳೆಯವಳು, ಭಾಳ ಪತಿವ್ರತೆ, ಇಂದ್ರಾದಿ ದೇವತೆಗಳು ಬಂದು ಏನಾದರೂ ಮನಸ್ಸು ಕೆಡಿಸಿಬಿಟ್ರೆ ಅದನ್ನು ಗೆಲ್ಲೋ ಶಕ್ತಿ ಅವ್ರಿಗಿರೋದಿಲ್ಲ. ಇದು ಬಹಳ ಇಂಪಾರ್ಟೆಂಟ್, ಯಾಕೆಂದ್ರೆ ಏನೋ ಇಂಜೆಕ್ಷನ್ ಕೋಮಾಗಿ ಸ್ಟೇಜ್ಗೆ ಹೋಗಿಬಿಟ್ರೆ ಏನು ಮಾಡ್ತಾನೆ ಮನುಷ್ಯ? ಆ ಥರ ದೇವತೆಗಳು ಮಾಯ ಕವಿಸಿಬಿಟ್ರೆ ಅವಳಿಗೇನು ಮಾಡೋಕ್ಕಾಗೋದಿಲ್ಲ. ಆದ್ದರಿಂದ ನಾನು ಬಹಳ ಎಚ್ಚರಿಕೆಯಿಂದ ಕಾಪಾಡಬೇಕು. ತುಂಬ ಯೋಗ್ಯಳು, ಆದರೆ ಮೋಸಕ್ಕೆ ಮೋಹಕ್ಕೆ ಒಳಗಾಗೋ ಸಂಭವ ಇದೆ. ಆದ್ದರಿಂದ ನಾನು ಬಹಳ ಹುಷಾರಾಗಿರಬೇಕು ಅಂತ ಯೋಚನೆ ಮಾಡಿ ಏನು ಮಾಡಬೇಕು ಅಂತ ಪ್ಲಾನ್ ಮಾಡ್ತಾನೆ. ನನಗೆ ಗುರುಗಳು ಹೇಳಿದ್ದಾರೆ, ಹೇಗೆ ಬೇಕಾದ್ರೆ ಬರು ಅಂತ ಹೇಳಿಬಿಟ್ಟಿದ್ದಾರೆ. ಅಂದಮೇಲೆ ನಾನು ಎಷ್ಟು ಎಚ್ಚರಿಕೆ ತಗೊಂಡ್ರೂ ಕೂಡ ಅವರು ಬಂದು ಗುರುಪತ್ನಿಯನ್ನು ಅಪಹರಣಾದಿಗಳನ್ನು ಮಾಡಿಬಿಡಬಹುದು. ಅದಕ್ಕೂ ಏನು ಉಪಾಯ ಮಾಡಬೇಕು ಅಂತ ಯೋಚನೆ ಮಾಡಿದರಂತೆ. ಕೊನೆಗೆ ಒಂದು ಫ್ಲ್ಯಾಶ್ ಆಯ್ತಂತೆ, ಆತನು ಏನು ಮಾಡಬೇಕು ಅಂತ ಫ್ಲ್ಯಾಶ್ ಆಯ್ತಂತೆ. ಅದೇನಂತ ಇವತ್ತು ಹೇಳಲ್ಲ, ನಾಳೆ ದಿವಸ ಏನು ಮಾಡಲಿಕ್ಕೆ ಅಂತ ಯೋಚನೆ ಮಾಡಿದೆ. ಬಹುಶಃ ಜಗತ್ತು ಇತಿಹಾಸದಲ್ಲೇ ಅಂಥ ಕಥೆಗಳು ಸಿಗೋದು ಕಷ್ಟ, ಅಂಥ ಮೆಸೇಜ್ ಹುಡುಕಿದ್ದಂಥದ್ದು. ಕೊನೆಗೆ ಏನೂ ಆಗಲೇಬಾರದು ತೊಂದರೆ ಅಂತ ಯೋಚನೆ ಮಾಡಿದನಂತೆ. ಅದೇನು ಎಂಥ ಮುಂದೇನೇನಾಗುತ್ತೆ ಅದನ್ನು ನಾಳೆ ನೋಡೋಣ ಅಂತ ಹೇಳ್ತಾ ಇವತ್ತಿನ ದಿವಸ, ಈಗಾಗಲೇ ಪ್ರತಿ ದಿವಸ ಒಂದೊಂದು ಯಾವುದೋ ಅನೌನ್ಸ್ಮೆಂಟ್ ಹೇಳ್ತಾ ಇದ್ದೇನೆ. ಇವತ್ತು ಇನ್ನೊಂದು ಒಬ್ಬರು ಆಚಾರ್ಯರು ಬಂದಿದ್ದಾರೆ, ಇಲ್ಲ ಕಳೆದ ವರ್ಷದಲ್ಲಿ ಬಂದಿದ್ದರು ಅವರು. ಅವರು ಗುರ್ಜಾರಿ ಪ್ರಹ್ಲಾದ ಆಚಾರ್ಯ ಅಂತ ಹೆಸರು. ಅವ್ರ ಹಿಂದಿನ ಒಬ್ಬ ವಂಶಸ್ಥರು ಒಳ್ಳೆ ಒಳ್ಳೆ ಜ್ಞಾನಿಗಳಾಗಿದ್ದವರು. ಗುರ್ಜಾಲಿ ಸುಬ್ರಹ್ಮಣ್ಯ ಆಚಾರ್ಯರು ಬಹಳ ದೊಡ್ಡ ವಿದ್ವಾಂಸರು, ಅವರು ಚಿಕ್ಕರಾಯರ ಪರಮಾನುಗ್ರಹಕ್ಕೆ ಪಾತ್ರರಾದವರು. ಅವರು ಎಷ್ಟೋ ಮಟ್ಟಿಗೆ ವಿದ್ವಾಂಸರಾಗಿದ್ದರು, ಜೈತೀರ್ಥ ಅನುಗ್ರಹ ಸಂಪಾದನೆ ಮಾಡಿದರು ಅಂದರೆ, ಪೂನಾ ಮೊದಲಾದ ಸ್ಥಳಗಳಿಗೆ ವಾಕ್ಯಾರ್ಥಕ್ಕೆ ಅಂತ ಹೋದ ಕಾಲಕ್ಕೆ ಅಲ್ಲಿಯ ಪಂಡಿತರು ಅವರನ್ನು ಸೋಲಿಸಲಿಕ್ಕೆ ಭಾರಿ ಪ್ರಯತ್ನ ಪಡ್ತಾರೆ, ಇವರು ಸೋಲಿಸ ಪ್ರಯತ್ನ ಪಡ್ತಾರೆ. ಜಯತೀರ್ಥರ ಪರಮಾನುಗ್ರಹದ ಫಲವಾಗಿ ಅವರನ್ನು ಗೆಲ್ಲಿಸಿ ವಿಶೇಷವಾಗಿ ಮಾಧ್ವಮತಂ ಗರೀಯ ಅನ್ನೋ ಸಿದ್ಧಾಂತವನ್ನು ಸ್ಥಾಪನೆ ಮಾಡಿ ಬಂದಂಥ ಮಹಾನುಭಾವರು ಅವರು. ಜಯತೀರ್ಥರ ಮೇಲೆ ಮಂಗಲಾಷ್ಟಕವೊಂದನ್ನು ಬರೆದಿದ್ದಾರೆ, ಅಪೂರ್ವವಾದ ಮಂಗಲಾಷ್ಟಕವನ್ನು ಬರೆದಿದ್ದಾರೆ ಅವರು. ಸುಧಾದಿ ಗ್ರಂಥಗಳ ಮೇಲೆ ವಿಶೇಷವಾದ ಪಾಠ ಪ್ರವಚನ ಮಾಡಿದ ವಿದ್ವಾಂಸರು. 200 ವರ್ಷಗಳ ಮೇಲೆ ಆಯ್ತು ಅವರು ಈಗಾಗಲೇ ಹೋಗಿಬಿಟ್ಟು. ಅವರ ವಂಶದಲ್ಲಿ ಬಂದವರು ಇವರು. ಅವರ ನೆನಪಿಗೋಸ್ಕರ ಪ್ರತಿ ವರ್ಷ ಕೂಡ ಒಂದು ಅವರು ಕೃಷ್ಣಾಷ್ಟಮಿನ ತಪ್ಪದೇ ಆಚರಣೆ ಮಾಡ್ತಾ ಇದ್ದರಂತೆ. ಮಡಿಕೇಡದಲ್ಲಿ ಅವರು ಪೂಜೆ ಮಾಡ್ತಿದ್ದ ಕೃಷ್ಣನ ದೇವಸ್ಥಾನ ಒಂದಿದೆ, ಅದರ ಸ್ಮಾರಕವಾಗಿ ಕೃಷ್ಣಾಷ್ಟಮಿಯನ್ನು ಪ್ರತಿ ವರ್ಷ ಇಲ್ಲಿ ಆಚರಣೆ ಮಾಡ್ತಾರೆ ಈ ಊರಲ್ಲಿ. ಜೊತೆಗೆ ಒಂದು ಅವರ ಸ್ಮಾರಕವಾಗಿ ಪ್ರತಿ ವರ್ಷ ಸಾಮಾನ್ಯವಾಗಿ ಜನವರಿ ತಿಂಗಳಲ್ಲಿ ಅವರ ಪುಣ್ಯದಿನ ಬರೋ ಸಮಯಕ್ಕೆ ಸರಿಯಾಗಿ 5 ದಿವಸಗಳ ಕಾಲ ಒಂದು ಸಭೆಯನ್ನು ಮಾಡ್ತಾರೆ, ಪ್ರವಚನ ಮಾಲಿಕೆಯನ್ನು ಇಡ್ತಾರೆ. ಈ ವರ್ಷ 24ನೇ ತಾರೀಕಿನಿಂದ ಜನವರಿ 24ನೇ ತಾರೀಕು 28ನೇ ತಾರೀಕಿನವರೆಗೆ ಆ ರೀತಿ 5 ದಿವಸಗಳ ಕಾಲ ಪ್ರವಚನ ಜ್ಞಾನ ಕಾರ್ಯ ಅನೇಕ ಕಾರ್ಯಗಳು ಇಟ್ಕೊಂಡಿದ್ದಾರೆ. ಅದರಲ್ಲಿ ಅವರು ಕೇವಲ ವೈದಿಕರಾದ್ದರಿಂದ ಅದರ ಸಹಕಾರವನ್ನು ಕೊಟ್ಟಾಗ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಅಂತೇಳಿ ಕಳೆದ ಸರ್ತಿನೂ ಇಲ್ಲಿ ಬಂದಿದ್ದರು, ಈ ಸರ್ತಿನೂ ಇಲ್ಲಿ ಆಗಮಿಸಿದ್ದಾರೆ. ಅವರಿಗೆ ಯಾವುದೇ ರೀತಿಯಲ್ಲಿ ಕಾಡಿಕೆಯನ್ನು ಕೊಟ್ಟು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು. ಮತ್ತು ಕಾರ್ಯಕ್ರಮದಲ್ಲಿ ಹಣಕಾಸು ಕೊಡೋದು ಒಂದು ಭಾಗ, ಜೊತೆಗೆ ಎಲ್ಲರೂ ಕೂಡ ಪ್ರವಚನಾದಿಗಳ ಕಾರ್ಯಕ್ರಮಕ್ಕೆ ಆಗಮಿಸಿ ಅದರಲ್ಲಿ ಅದರ ಲಾಭವನ್ನು ಪಡಿಬೇಕು ಅಂತ ಕೂಡ ಕೇಳಕ್ಕೆ ಬಂದಿದ್ದಾರೆ. ಅವರು ನಾಳೆನೂ ಇಲ್ಲಿಗೆ ಬರ್ತಾರೆ, ಅವಕಾಶ ಇದ್ದವರು ಅದರಲ್ಲಿ ಅವಶ್ಯವಾಗಿ ಕಾಣಿಕೆ ಕೊಡಬಹುದು ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ವಸ್ತು ಅಂತ ಹೇಳಿದೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋಚ ಮಹಂ ತೇನ
ಪ್ರಿಯತಾಂ ಕಮಲಾಲಯಃ.